ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೇ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂದಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ನಮ್ಮ ಹಿಂದಿನ ಪಾಠದಲ್ಲಿ ಈಸಾಕನಿಗೆ ಹುಟ್ಟಿದಂಥ ಏಸಾವ ಮತ್ತು ಯಾಕೋಬ ಎಂಬ ಅವಳಿ ಮಕ್ಕಳ ಕಥೆಯ ಕುರಿತು ನಾವು ಓದಿಕೊಂಡೆವು. ದೇವರು ತನ್ನ ಅಜ್ಜನಾದ ಅಬ್ರಹಾಮನಿಗೆ ಮಾಡಿದ್ದ ವಾಗ್ದಾನವನ್ನು ಏಸಾವನು ತಾತ್ಸಾರ ಮಾಡಿ ಒಂದು ಬಟ್ಟಲು ಆಹಾರಕ್ಕಾಗಿ ತನ್ನ ಚೊಚ್ಚಲುತನದ ಹಕ್ಕನ್ನು ವಿನಿಮಯ ಮಾಡಿಕೊಂಡನು. ಯಾಕೋಬನಾದರೂ ದೇವರ ವಾಗ್ದಾನಗಳನ್ನು ಗೌರವಿಸಿದನು. ಹೇಗೂ ಯಾಕೋಬನು ತಪ್ಪಿಲ್ಲದವನಾಗಿದ್ದ ಎಂದು ಇದರ ಅರ್ಥವಲ್ಲ. ಯಾಕೋಬ ಎಂಬ ಹೆಸರಿನ ಅರ್ಥವೇ ಮೋಸಗಾರ ಎಂದು. ಹಾಗಾದರೆ ಈ ದಿನ ನಾವು ತೋರಾದಲ್ಲಿರುವುದನ್ನು ಮುಂದುವರಿಸಿ ಮೋಸಗಾರನಾದ ಯಾಕೋಬನನ್ನು ದೇವರ ಮನುಷ್ಯನಾದ ಯಾಕೋಬನನ್ನಾಗಿ ದೇವರು ಹೇಗೆ ಬದಲಾಯಿಸಿದನೆಂಬುದನ್ನು ನೋಡೋಣ. ಯಾಕೋಬನು ನಿಜವಾಗಿಯೂ ಒಬ್ಬ ಕುಯುಕ್ತಿಯುಳ್ಳವನಾಗಿದ್ದ. ವಾಕ್ಯಗಳು ಪ್ರವಾದಿಗಳ ನ್ಯೂನ್ಯತೆಗಳನ್ನು ಮುಚ್ಚಿಡದೆ ಚೊಚ್ಚಲುತನದ ಹಕ್ಕನ್ನು ತೆಗೆದುಕೊಳ್ಳುವ ಕ್ರಮದಲ್ಲಿ ಎರಡು ಸಾರಿ ಯಾಕೋಬನು ತನ್ನ ಅಣ್ಣನಾದ ಏಸಾವನನ್ನು ಹೇಗೆ ಮೋಸಗೊಳಿಸಿದನೆಂಬುದನ್ನು ನಮಗಾಗಿ ದಾಖಲಿಸಿವೆ. ಈ ಕಾರಣಕ್ಕಾಗಿಯೇ ಏಸಾವನು ಕೋಪದಲ್ಲಿ ತನ್ನ ತಮ್ಮನನ್ನು ಕೊಲ್ಲುವ ಉದ್ದೇಶವನ್ನಿಟ್ಟುಕೊಂಡಿದ್ದನು. ಇದರ ಪರಿಣಾಮವಾಗಿ ಅವರ ತಾಯಿಯಾದ ರೆಬೆಕ್ಕಳು ರಹಸ್ಯವಾಗಿ ಯಾಕೋಬನನ್ನು ಕರೆದು ಹಾರಾನಿನಲ್ಲಿರುವ ತನ್ನ ಅಣ್ಣನಾದ ಲಾಬಾನನ ಬಳಿಗೆ ಓಡಿಹೋಗಿ ಏಸಾವನ ಕೋಪವು ಶಮನವಾಗುವವರೆಗೆ ಅಲ್ಲಿಯೇ ಇರುವಂತೆ ಸಲಹೆ ಕೊಟ್ಟಳು. ಈಗ ಆದಿಕಾಂಡ ಪುಸ್ತಕದ 28ನೇ ಅಧ್ಯಾಯದಲ್ಲಿರುವುದನ್ನು ಓದಿಕೊಂಡು ಯಾಕೋಬನು ತನ್ನ ತಂದೆಯ ಮನೆಯನ್ನು ಬಿಟ್ಟು ತನ್ನ ಸೋದರ ಮಾವನಾದ ಲಾಬಾನನ ಮನೆಗೆ ಓಡಿಹೋದ ನಂತರ ಏನಾಯಿತೆಂಬುದನ್ನು ನೋಡಿಕೊಳ್ಳೋಣ. ವಾಕ್ಯವು ಹೇಳುವುದೇನೆಂದರೆ, ಯಾಕೋಬನು ಖಾರಾನಿಗೆ ಹೋಗಬೇಕೆಂದು ಬೆರ್ಷೇಬದಿಂದ ಹೊರಟನು. ಅವನು ಹೋಗುತ್ತಿರಲು ಒಂದು ಸ್ಥಳಕ್ಕೆ ಸೇರಿದಾಗ ಹೊತ್ತು ಮುಣಗಿದ್ದರಿಂದ ಆ ರಾತ್ರಿ ಅಲ್ಲಿಯೇ ಇಳುಕೊಂಡನು. ಅವನು ಅಲ್ಲಿದ್ದ ಕಲ್ಲುಗಳಲ್ಲಿ ಒಂದು ಕಲ್ಲನ್ನು ತಲೆದಿಂಬಾಗಿ ಇಟ್ಟುಕೊಂಡು ಆ ಸ್ಥಳದಲ್ಲಿ ಮಲಗಿಕೊಂಡನು. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು. ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಈಸಾಕನ ದೇವರು ಆಗಿರುವ ಯಹೋವನು, ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೆ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ ಪಶ್ಚಿಮ ದಕ್ಷಿಣೋತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ನೀನು ಹೋಗುವ ಎಲ್ಲ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಯಾಕೋಬನು ನಿದ್ದೆಯಿಂದ ಎಚ್ಚತ್ತು, ನಿಜವಾಗಿ ಯಹೋವನು ಈ ಸ್ಥಳದಲ್ಲಿ ಇದ್ದಾನೆ, ಅದು ನನಗೆ ತಿಳಿಯದೆ ಹೋಯಿತು ಅಂದುಕೊಂಡು ಭಯಪಟ್ಟವನಾಗಿ, ಈ ಸ್ಥಳವು ಎಷ್ಟೋ ಭಯಂಕರವಾದುದು, ಇದು ದೇವರ ಮನೆಯೇ ಹೊರತು ಬೇರೆಯಲ್ಲ, ಇದು ಪರಲೋಕದ ಬಾಗಿಲು ಎಂದು ಹೇಳಿದನು. ಹೊತ್ತಾರೆ ಅವನು ಎದ್ದಾಗ ತಾನು ತಲೆದಿಂಬಿಗೆ ಇಟ್ಟುಕೊಂಡಿದ್ದ ಕಲ್ಲನ್ನು ಕಂಬವಾಗಿ ನಿಲ್ಲಿಸಿ ಅದರ ತುದಿಯಲ್ಲಿ ಎಣ್ಣೆ ಹೋಯ್ದನು. ಆ ಸ್ಥಳಕ್ಕೆ ಬೇತೇಲ್ ಎಂದು ಹೆಸರಿಟ್ಟನು. ದೇವರ ಮನೆ ಎಂದು ಇದರ ಅರ್ಥ. ಹೀಗೆ ದೇವರು ಯಾಕೋಬನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅಬ್ರಹಾಮನಿಗೂ ಮತ್ತು ಇಸಾಕನಿಗೂ ತಾನು ವಾಗ್ದಾನ ಮಾಡಿದ್ದ, ಅಂದರೆ ಅವರ ಸಂತಾನವನ್ನು ಒಂದು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆಂದು ಹೇಳಿದ್ದ ಅದೇ ವಿಷಯದ ವಾಗ್ದಾನವನ್ನು ಯಾಕೋಬನಿಗೂ ಮಾಡಿದನು. ಆದುದರಿಂದ ಯಾಕೋಬನು ತನ್ನ ಅಣ್ಣನಿಂದ ಕದ್ದುಕೊಂಡಿದ್ದ ಚೊಚ್ಚಲುತನದ ಹಕ್ಕು ಕೊನೆಯಲ್ಲಿಯೇ ದೇವರಿಂದಲೇ ಅವನಿಗೆ ಕೊಡಲ್ಪಟ್ಟೀತೆಂಬುದನ್ನು ನಾವು ನೋಡುತ್ತೇವೆ. ಲೋಕಕ್ಕೆ ವಿಮೋಚಕನನ್ನು ತರುವಂತಹ ಹೊಸ ಜನಾಂಗದ ತಂದೆಯಾಗುವುದಕ್ಕೆ ಯಾಕೋಬನು ಅರ್ಹನಾಗಿರಲಿಲ್ಲ? ಹೀಗೂ ದೇವರು ಕನಿಕರದ ಮತ್ತು ಕೃಪೆಯ ಒಬ್ಬ ದೇವರಾಗಿದ್ದ ಪಡೆದುಕೊಳ್ಳುವುದಕ್ಕೆ ಅರ್ಹರಲ್ಲದವರಿಗೂ ಒಳ್ಳೆಯ ಸಂಗತಿಗಳನ್ನು ಕೊಡುವಂತವನಾಗಿದ್ದಾನೆ. ಯಾಕೋಬನು ತನ್ನ ಕನಸಿನಲ್ಲಿ ಏನು ಕಂಡನು? ವಾಕ್ಯವು ಹೀಗೆ ಹೇಳುತ್ತದೆ, ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತ್ತು, ಅದರ ತುದಿ ಆಕಾಶವನ್ನು ಮುಟ್ಟಿತ್ತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇರುವುದನ್ನು ಅವನು ಕಂಡನು. ಯಾಕೋಬನು ತನ್ನ ಕನಸಿನಲ್ಲಿ ಒಂದು ಏಣಿಯನ್ನು ಕಂಡನು. ಯಾಕೋಬನು ಕಂಡಂತ ಏಣಿಯು ಒಂದು ಅಸಾಮಾನ್ಯವಾದ ಏಣಿಯಾಗಿತ್ತು, ಒಂದು ತುಂಬ ಎತ್ತರವಾದ ಏಣಿ. ಅದು ಭೂಮಿಯಿಂದ ಆಕಾಶವನ್ನು ಮುಟ್ಟಿ ದೇವರ ಪ್ರಸನ್ನತೆಯನ್ನು ಪ್ರವೇಶಿಸಿತ್ತು. ತಾನು ಯಾಕೋಬನೊಂದಿಗೆ ಅದ್ಭುತವಾದ ಮತ್ತು ಆಪ್ತವಾದ ಸಂಬಂಧವನ್ನು ಇಟ್ಟುಕೊಳ್ಳುವುದಕ್ಕೆ ಇಚ್ಛಿಸುತ್ತೇನೆಂಬುದನ್ನು ಎತ್ತರವಾದ ಏಣಿಯ ಕನಸಿನ ಮೂಲಕ ದೇವರು ಯಾಕೋಬನಿಗೆ ತೋರಿಸಿಕೊಟ್ಟನು. ಮತ್ತು ಭೂಮಿಗೂ ಆಕಾಶಕ್ಕೂ ಮಧ್ಯೆ ಇದ್ದ ಏಣಿಯ ಹಾಗೆ ಲೋಕಕ್ಕೆ ಬರಬೇಕಾಗಿರುವ ವಿಮೋಚಕನು ಇರುತ್ತಾನೆ. ಅಂದರೆ ದೇವರಿಗೂ ಮತ್ತು ಮನುಷ್ಯರಿಗೂ ನಡುವೆ ಮಧ್ಯವರ್ತಿಯಾಗಿರುತ್ತಾನೆಂಬುದನ್ನು ಸಹ ಅವನಿಗೆ ತೋರಿಸುವುದಕ್ಕೆ ದೇವರು ಇಷ್ಟಪಟ್ಟನು. ಒಬ್ಬ ಮನುಷ್ಯನು ತನ್ನ ಸ್ವಂತ ಒಳ್ಳೆಯ ಕೆಲಸಗಳ ಆಧಾರದ ಮೇಲೆ ಹತ್ತಿ ಪರದೈಸನ್ನು ಪ್ರವೇಶಿಸುತ್ತಾನೆ ಎಂಬುದಾಗಿ ಈ ದಿನದವರೆಗೂ ಅನೇಕರು ಆಲೋಚಿಸುವರಾಗಿದ್ದಾರೆ. ಹೇಗೂ ದೇವರ ವಾಕ್ಯವು ನಮಗೆ ಹೇಳುವುದೇನೆಂದರೆ, ದೇವರಿಗೂ ಮನುಷ್ಯರಿಗೂ ಮಧ್ಯೆ ಕೇವಲ ಒಂದೇ ಒಂದು ಏಣಿ ಇದೆ. ಆ ಏಣಿಯು ಮನುಷ್ಯರಿಂದ ಬಂದದ್ದಲ್ಲ, ಆದರೆ ದೇವರಿಂದ ಬಂದದ್ದು. ಆದಾಮನ ಮಕ್ಕಳಾಗಿರುವ ನಾವು ನಮ್ಮ ಸ್ವಂತ ಬಲದಲ್ಲಿ ಮೇಲೆ ಹತ್ತಿ ದೇವರ ಪ್ರಸನ್ನತೆಯನ್ನು ಪ್ರವೇಶಿಸುವುದಕ್ಕೆ ಯಾವ ಸಾಧನಗಳನ್ನು ಹೊಂದಿಲ್ಲ. ಇದಕ್ಕೆ ಕಾರಣವೇನೆಂದರೆ, ನಮ್ಮ ಪಾಪ ಮತ್ತು ಪರಿಶುದ್ಧನಾಗಿರುವ ದೇವರನ್ನು ಮೆಚ್ಚಿಸುವುದಕ್ಕೆ ಪೂರ್ತಿ ಬಲ ಕೊರತೆ. ಆದರೆ ದೇವರು ಕನಿಕರದಿಂದ ತುಂಬಿದವನಾಗಿದ್ದಾನೆ. ಜನರಿಗಾಗಿ ಆತನಲ್ಲಿರುವ ದೊಡ್ಡದಾದ ಪ್ರೀತಿಯ ಕಾರಣದಿಂದ ಆದಾಮನ ಸಂತಾನದವರಿಗಾಗಿ ಒಂದು ರಕ್ಷಣೆಯ ಮಾರ್ಗವನ್ನು ಆತನು ತೆರೆದನು. ಆದುದರಿಂದ ಪಾಪಿಗಳನ್ನು ರಕ್ಷಿಸುವುದಕ್ಕೆ ಲೋಕದೊಳಕ್ಕೆ ಕಳುಹಿಸುತ್ತೇನೆಂದು ದೇವರು ವಾಗ್ದಾನ ಮಾಡಿದ್ದ ಮಧ್ಯವರ್ತಿಯನ್ನು ಯಾಕೋಬನು ತನ್ನ ಕನಸಿನಲ್ಲಿ ಕಂಡಂತಹ ಏಣಿಯು ಸೂಚಿಸುತ್ತದೆ. ಯಾಕೋಬನು ನೋಡಿದ ಭೂಮಿಗೂ ಮತ್ತು ಆಕಾಶಕ್ಕೂ ಮಧ್ಯೆ ಇರುವಂತಹ ಏಣಿಯ ಹಾಗೆಯೇ ಮಧ್ಯವರ್ತಿ ಇದ್ದಾನೆ. ವಾಕ್ಯವು ಇದನ್ನು ಹೇಳುತ್ತಾ ನಮಗೆ ಕಲಿಸುವುದೇನೆಂದರೆ, ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಈ ವಾಕ್ಯದಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿದೆ. ಪರಲೋಕದಿಂದ ದೇವರು ಕಳುಹಿಸಲ್ಪಟ್ಟಿರುವ ಪರಿಶುದ್ಧ ಮಧ್ಯವರ್ತಿಯ ಮೂಲಕವೇ ಹೊರತು ದೇವರ ಬಳಿಗೆ ಯಾರೂ ಬರುವುದಕ್ಕಾಗುವುದಿಲ್ಲ. ಯಾಕೋಬನು ತನ್ನ ಸೋದರ ಮಾವನ ಮನೆಗೆ ಬಂದ ಮೇಲೆ ಏನಾಯಿತೆಂಬುದನ್ನು ಈಗ ನೋಡಿಕೊಳ್ಳೋಣ. ದೇವರ ವಾಕ್ಯವು ಹೇಳುವುದೇನೆಂದರೆ, ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ. ಯಾಕೋಬನು ತನ್ನ ಅಣ್ಣನನ್ನು ಹೇಗೆ ಮೋಸ ಮಾಡಿದನೆಂಬುದನ್ನು ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ. ಈಗ ಯಾಕೋಬನ ಮಾವ ಅವನನ್ನು ಹೇಗೆ ಮೋಸ ಮಾಡಿದನೆಂಬುದನ್ನು ನೋಡೋಣ. ಇವನ ಮಾವನ ಹೆಸರು ಲಾಬಾನ ಮತ್ತು ಅವನು ಕುಟಿಲ ಸ್ವಭಾವದವನಾಗಿದ್ದನು. 29ನೇ ಅಧ್ಯಾಯವನ್ನು ನಾವು ಈಗ ಓದುತ್ತಿದ್ದೇವೆ. ಅಲ್ಲಿ ವಾಕ್ಯವು ಹೀಗೆ ಹೇಳುತ್ತದೆ, ಯಾಕೋಬನು ಲಾಬಾನನ ಬಳಿಯಲ್ಲಿ ಒಂದು ತಿಂಗಳಿನವರೆಗೂ ವಾಸ ಮಾಡಿದನು. ಆಮೇಲೆ ಲಾಬಾನನು ಅವನನ್ನು, ನೀನು ನನ್ನನ್ನು ಸಂಬಂಧಿಯೆಂದು ಸುಮ್ಮನೆ ಸೇವಿಸುವುದು ನ್ಯಾಯವೋ? ನಿನ್ನ ಕೆಲಸಕ್ಕಾಗಿ ನಾನು ನಿನಗೆ ಏನು ಕೊಡಲಿ ಎಂದು ಹೇಳಿದನು. ಲಾಬಾನನಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದರು. ದೊಡ್ಡವಳ ಹೆಸರು ಲೇಯಾ, ಚಿಕ್ಕವಳ ಹೆಸರು ರಾಹೇಲ್. ಲೇಯ ಎಂಬಾಕೆಯ ಕಣ್ಣುಗಳು ಕಾಂತಿಹೀನವಾಗಿದ್ದವು. ರಾಹೇಲಳು ರೂಪವತಿಯೂ ಲಾವಣ್ಯವತಿಯೂ ಆಗಿದ್ದಳು. ಯಾಕೋಬನು ರಾಹೇಲಳನ್ನು ಮೆಚ್ಚಿಕೊಂಡು, ನಿನ್ನ ಕಿರಿಮಗಳಾದ ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡುವೆನು ಎಂದು ಹೇಳಲು, ಲಾಬಾನನು ಆಕೆಯನ್ನು ಬೇರೊಬ್ಬನಿಗೆ ಕೊಡುವುದಕ್ಕಿಂತ ನಿನಗೆ ಕೊಡುವುದೇ ಉಚಿತ, ನನ್ನ ಬಳಿಯಲ್ಲಿರು ಅಂದನು. ಆದ್ದರಿಂದ ಯಾಕೋಬನು ರಾಹೇಲಳಿಗೋಸ್ಕರ 7 ವರ್ಷ ಸೇವೆ ಮಾಡಿದನು. ಆದರೂ ಆಕೆಯಲ್ಲಿ ಬಹಳ ಪ್ರೀತಿಯನ್ನು ಇಟ್ಟಿದ್ದರಿಂದ ಅದು ಅವನಿಗೆ ಸ್ವಲ್ಪ ದಿವಸದಂತೆಯೇ ಕಾಣಿಸಿತು. ತರುವಾಯ ಯಾಕೋಬನು ಲಾಬಾನನಿಗೆ ಗೊತ್ತು ಮಾಡಿದ ಕಾಲವು ಮುಗಿದುಹೋಯಿತು, ಆಕೆಯನ್ನು ತನ್ನ ಹೆಂಡತಿಯಾಗಿರುವಂತೆ ನನ್ನ ಸ್ವಾಧೀನಕ್ಕೆ ಕೊಡು ಎಂದು ಕೇಳಿದನು. ಆಗ ಲಾಬಾನನು ಆ ಸ್ಥಳದವರೆಲ್ಲರನ್ನು ಕರೆಸಿ ಔತಣವನ್ನು ಮಾಡಿಸಿದನು. ಸಾಯಂಕಾಲದಲ್ಲಿ ತನ್ನ ಹಿರಿಮಗಳಾದ ಲೇಯಳನ್ನೇ ಯಾಕೋಬನಿಗೆ ಒಪ್ಪಿಸಿಬಿಟ್ಟನು. ಅವನು ಆಕೆಯನ್ನು ಕೂಡಿದನು. ಬೆಳಿಗ್ಗೆ ಆಕೆ ಲೇಯಳೆಂದು ಯಾಕೋಬನಿಗೆ ತಿಳಿದು ಬರಲು ಅವನು ಲಾಬಾನನಿಗೆ, ಇದೇನು ನೀನು ನನಗೆ ಮಾಡಿದ್ದು? ರಾಹೇಲಳಿಗೋಸ್ಕರ ನಿನಗೆ ಸೇವೆ ಮಾಡಿದನಲ್ಲ, ಯಾಕೆ ನನಗೆ ಮೋಸ ಮಾಡಿದಿ ಎಂದು ಕೇಳಿದ್ದಕ್ಕೆ ಲಾಬಾನನು, ಹಿರಿಮಗಳಿಗಿಂತ ಮೊದಲು ಕಿರಿಮಗಳನ್ನು ಮದುವೆ ಮಾಡಿಕೊಡುವುದು ನಮ್ಮ ದೇಶದ ಪದ್ಧತಿಯಲ್ಲ. ಆಕೆಯ ಮದುವೆಯ ವಾರವನ್ನು ಪೂರೈಸು, ಅನಂತರ ಈ ನನ್ನ ಕಿರಿಮಗಳನ್ನು ನಿನಗೆ ಕೊಡುತ್ತೇನೆ. ಈಕೆಗೋಸ್ಕರ ನೀನು ಇನ್ನೂ 7 ವರ್ಷ ಸೇವೆ ಮಾಡು ಅಂದನು. ಯಾಕೋಬನ್ನು ಅದಕ್ಕೆ ಒಪ್ಪಿ ಹಿರಿಯವಳ ಮದುವೆಯ ವಾರವನ್ನು ತೀರಿಸಿದನು. ಆಗ ಲಾಬಾನನು ತನ್ನ ಮಗಳಾದ ರಾಹೇಲನನ್ನು ಯಾಕೋಬನಿಗೆ ಹೆಂಡತಿಯಾಗಿ ಕೊಟ್ಟನು. ಯಾಕೋಬನು ರಾಹೇಲನನ್ನು ಕೂಡಿ ಆಕೆಯನ್ನು ಲೇಯಳಿಗಿಂತ ಹೆಚ್ಚಾಗಿ ಪ್ರೀತಿಸಿದನು. ಆಕೆಗೋಸ್ಕರ ಲಾಬಾನನ ಬಳಿಯಲ್ಲಿ ಇನ್ನೂ 7 ವರ್ಷ ಸೇವೆ ಮಾಡಿದನು. ಆದಿಕಾಂಡ ಪುಸ್ತಕ 29:14 30 ವಚನಗಳು. ಹೀಗೆ ಲಾಬಾನನು ತನ್ನ ಸೋದರಳಿಯನನ್ನು ಹೇಗೆ ಮೋಸಗೊಳಿಸಿದನೆಂಬುದನ್ನು ನಾವು ನೋಡುತ್ತೇವೆ. ಏನು ಸಂಭವಿಸಿತು? ಅದು ಒಂದು ಒಳ್ಳೆಯ ಸಂಗತಿಯಲ್ಲ. ಆದರೆ ಯಾಕೋಬನ ಜೀವಿತದಲ್ಲಿ ಸಂಭವಿಸಿದ ಸಂಗತಿಗಳ ಮೇಲೆ ದೇವರು ತನ್ನ ಹಸ್ತವನ್ನು ಇಟ್ಟಿದ್ದಾನೆಂಬುದು ಮತ್ತು ಅವುಗಳನ್ನು ಯಾಕೋಬನ ಒಳ್ಳೆಯದಕ್ಕೆ ತಿರುಗಿಸಿದನೆಂಬುದನ್ನು ನೀವು ಮನಗಂಡವರಾಗಿ ಇರಬೇಕು. ಕೊನೆಗೆ ಯಾಕೋಬನು 12 ಗಂಡು ಮಕ್ಕಳ ತಂದೆಯಾದನು. ಯಾಕೋಬನು ತನ್ನ ಮಾವನ ಮನೆಯಲ್ಲಿ 20 ವರ್ಷಗಳವರೆಗೆ ಇದ್ದನು. ಆ 20 ವರ್ಷಗಳಲ್ಲಿ ಯಾಕೋಬನು ಕೆಲವು ತುಂಬಾ ನೋವಿನ ಪರೀಕ್ಷೆಗಳ ಮೂಲಕ ಹಾದುಹೋಗುವಂತೆ ದೇವರು ತನ್ನ ಪ್ರೀತಿಯಲ್ಲಿ ಅಪ್ಪಣೆ ಕೊಟ್ಟನು. ಬೆಂಕಿಯು ಬಂಗಾರವನ್ನು ಶುದ್ಧಗೊಳಿಸುವಂತೆ ದೇವರು ಇವುಗಳಿಂದ ಅವನಿಗೆ ಶಿಸ್ತು ಕಲಿಸಿದನು ಮತ್ತು ಅವನ ನಂಬಿಕೆಯನ್ನು ಶುದ್ಧಗೊಳಿಸಿದನು. ಹೇಗೂ ಒಂದು ದಿನ ಬಂತು. ಆಗ ದೇವರು ಯಾಕೋಬನಿಗೆ ಕಾಣಿಸಿಕೊಂಡು ಹೀಗೆ ಹೇಳಿದನು, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನು. ಹಾಗಾಗಿ ಯಾಕೋಬನು ಎದ್ದು ಎಲ್ಲವನ್ನೂ ತೆಗೆದುಕೊಂಡು ಅವನ ಮತ್ತು ಅವನ ಕುಟುಂಬದವರು ಅಲ್ಲಿಂದ ಹೊರಟರು. ದೇವರು ಅಬ್ರಹಾಮ, ಇಸಾಕ, ಯಾಕೋಬ ಮತ್ತು ಅವರ ಸಂತತಿಗಳಿಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿದ ಕಾನಾನ್ ದೇಶದ ದಿಕ್ಕಿನಲ್ಲಿ ಅವರು ಪ್ರಯಾಣಿಸಿದರು. ಯಾಕೋಬ ಮತ್ತು ಅವನ ಕುಟುಂಬದವರು ಕಾನಾನಿನ ಮಾರ್ಗದಲ್ಲಿರುವಾಗ ದೇವರು ಒಂದು ವಿಶೇಷವಾದ ರೀತಿಯಲ್ಲಿ ಯಾಕೋಬನಿಗೆ ಕಾಣಿಸಿಕೊಂಡು ಅವನ ಹೆಸರನ್ನು ಬದಲಾಯಿಸಿದನು. 33 ಅಧ್ಯಾಯದಲ್ಲಿ ವಾಕ್ಯವು ಏನು ಹೇಳುತ್ತದೆಂಬುದನ್ನು ಕೇಳಿಸಿಕೊಳ್ಳಿರಿ. ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ಯಾಕೋಬನು ನಿನ್ನ ಹೆಸರನ್ನು ನನಗೆ ತಿಳಿಸಬೇಕು ಸ್ವಾಮಿ ಅಂದಾಗ ಆ ಪುರುಷನು ನನ್ನ ಹೆಸರನ್ನು ವಿಚಾರಿಸುವುದೇಕೆ ಎಂದು ಹೇಳಿ ಅಲ್ಲಿ ಅವನನ್ನು ಆಶೀರ್ವದಿಸಿದನು. ಯಾಕೋಬನು, ನಾನು ದೇವರನ್ನೇ ಪ್ರತ್ಯಕ್ಷವಾಗಿ ನೋಡಿದ್ದೇನಲ್ಲ, ಆದರೂ ನನ್ನ ಪ್ರಾಣ ಉಳಿದದೆ ಅಂದುಕೊಂಡು ಆ ಸ್ಥಳಕ್ಕೆ ಪೆನಿಯಲ್ ಎಂದು ಹೆಸರಿಟ್ಟನು. ಇದು ಪ್ರಾಮುಖ್ಯವಾದ ಪಾಠಗಳಿಂದ ತುಂಬಿರುವ ಒಂದು ಆಶ್ಚರ್ಯಕರವಾದ ಕಥೆಯಾಗಿದೆ. ದೇವರು ಒಬ್ಬ ಮನುಷ್ಯನಂತೆ ಯಾಕೋಬನಿಗೆ ಕಾಣಿಸಿಕೊಂಡು ಅವನೊಂದಿಗೆ ಹೋರಾಡಿದನು. ಆತನು ಯಾಕೋಬನೊಂದಿಗೆ ಯಾಕೆ ಹೋರಾಡಿದನು? ಯಾಕೆಂದರೆ ತನ್ನ ಮುಂದೆ ಯಾಕೋಬನು ಅವನ ಬಲಹೀನತೆಯನ್ನು ಗುರುತಿಸಿಕೊಳ್ಳಬೇಕೆಂದು ದೇವರು ಬಯಸಿದನು. ಎಲ್ಲಾ ನಿಜವಾದ ಬಲವು ಮತ್ತು ಜ್ಞಾನವು ದೇವರೊಬ್ಬನಿಂದಲೇ ಬರುತ್ತವೆ ಎಂಬುದನ್ನು ಯಾಕೋಬನು ತಿಳಿದುಕೊಳ್ಳಬೇಕೆಂದು ದೇವರು ಇಷ್ಟಪಟ್ಟಿದ್ದನು. ದೇವರು ಯಾಕೋಬನಿಗಾಗಿ ಅದ್ಭುತಕರವಾದ ಯೋಜನೆಗಳನ್ನು ಹೊಂದಿದ್ದನು, ಆದರೆ ತಮ್ಮ ಸ್ವಂತ ಬಲಗಳಿಂದ ದೇವರನ್ನು ಮೆಚ್ಚಿಸುವುದಕ್ಕೆ ಆಗುವುದಿಲ್ಲ ಎಂದು ಯಾರು ತಿಳಿದಿರುತ್ತಾರೆ ಅವರಿಗೆ ಮಾತ್ರ ದೇವರ ಉತ್ತಮವಾದ ಆಶೀರ್ವಾದಗಳು ಒದಗಿ ಬರುತ್ತವೆ. ದೇವರ ಮುಂದೆ ತಾನು ಎಷ್ಟು ಬಲಹೀನನೆಂಬುದನ್ನು ಯಾಕೋಬನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಆ ರಾತ್ರಿಯಲ್ಲಿ ದೇವರು ಯಾಕೋಬನಿಗೆ ಒಂದು ಹೊಸ ಹೆಸರನ್ನು ಕೊಟ್ಟನು, ಅದು ಇಸ್ರಾಯೇಲ್ ಎಂಬುದು. ಯಾಕೋಬನೆಂದರೆ ಮೋಸಗಾರ ಎಂದು ಅರ್ಥ, ಆದರೆ ಇಸ್ರಾಯೇಲ್ ಎಂದರೆ ದೇವರೊಂದಿಗೆ ಆಳುವವನು ಎಂದು ಅರ್ಥ. ಇಸ್ರಾಯೇಲ್ ಎಂಬುದು ದೇವರು ಅಬ್ರಹಾಮ, ಇಸಾಕ ಮತ್ತು ಯಾಕೋಬನ ಸಂತತಿಗಳಿಂದ ಹೊರತರುತ್ತೇನೆಂದು ವಾಗ್ದಾನ ಮಾಡಿದ ಒಂದು ಹೊಸ ಜನಾಂಗದ ಹೆಸರಾಗಿತ್ತು. ನೀವು ತಿಳಿದಿರುವ ಹಾಗೆ ಯಾಕೋಬನ 12 ಜನ ಗಂಡು ಮಕ್ಕಳಿಂದ ಇಸ್ರಾಯೇಲ್ ಜನಾಂಗವು ಉದಯವಾಯಿತು. ಇದೇ ಇಸ್ರಾಯೇಲ್ ಜನರ ಮುಖಾಂತರವಾಗಿ ವಿಮೋಚಕನು ಲೋಕಕ್ಕೆ ಬಂದನು. ಯಾಕೋಬನಂತಹ ಮೋಸಗಾರರನ್ನು ದೇವರು ಆರಿಸಿಕೊಂಡು ಲೋಕಕ್ಕೆ ವಿಮೋಚಕನನ್ನು ತರುವಂತಹ ಜನಾಂಗಕ್ಕೆ ಅವನನ್ನು ತಂದೆಯನ್ನಾಗಿ ಯಾಕೆ ಮಾಡಿದನು? ಬಹುಶಃ ಕೆಲವರು ಕೇಳಬಹುದು, ಇದಕ್ಕೆ ಪರಿಶುದ್ಧ ವಾಕ್ಯಗಳ ಉತ್ತರವನ್ನು ಕೇಳಿಸಿಕೊಳ್ಳಿರಿ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನೂ ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ. ಹೀಗಿರಲಾಗಿ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಯಾಕೋಬನು ಒಬ್ಬ ಮೋಸಗಾರ. ಅವನು ತನ್ನ ಸ್ವಂತ ಬಲದಲ್ಲಿ ದೇವರನ್ನು ಮೆಚ್ಚಿಸುವುದಕ್ಕೆ ಮಾರ್ಗವಿಲ್ಲದವನಾಗಿದ್ದ. ಯಾಕೋಬನು ದೇವರ ವಾಕ್ಯವನ್ನು ನಂಬಿದ್ದನು ಎಂಬ ಒಂದು ವಿಷಯದ ಹೊರತಾಗಿ ಅವನಲ್ಲಿ ಒಳ್ಳೆಯದೇನೂ ಇರಲಿಲ್ಲ. ಯಾಕೋಬನು ದೇವರ ವಾಗ್ದಾನಗಳ ಶ್ರೀಮಂತನಾಗಿದ್ದನು. ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಿಂತ ಈ ಲೋಕದಲ್ಲಿ ಯಾಕೋಬನಿಗೆ ಹೆಚ್ಚು ಪ್ರಾಮುಖ್ಯವಾದುದು ಯಾವುದೂ ಇರಲಿಲ್ಲ. ಹಾಗಾಗಿ ದೇವರು ತಾನೇ ಯಾಕೋಬನಿಗೆ ಎಲ್ಲವನ್ನು ತಿಳಿಯುವಂತೆ ಮಾಡಿ ಅವನನ್ನು ಆಶೀರ್ವದಿಸಿದನು. ದೇವರು ತನ್ನ ನಿತ್ಯವಾದ ಉದ್ದೇಶದಲ್ಲಿ ಮೋಸಗಾರನಾದ ಯಾಕೋಬನ ಹೃದಯವನ್ನು ದೇವರ ಮನುಷ್ಯನೆಂಬ ಇಸ್ರಾಯೇಲನನ್ನಾಗಿ ಬದಲಾಯಿಸಿದನು. ನಿಮ್ಮ ಆಲೋಚನೆಗಳು ಹೇಗಿವೆ? ಯಾಕೋಬನ ಹಾಗೆ ನೀವು ಸಹ ದೇವರನ್ನು ಮೆಚ್ಚಿಸುವುದಕ್ಕೆ ಅಸಮರ್ಥತೆಯನ್ನು ಗುರುತಿಸಿಕೊಳ್ಳುತ್ತೀರೋ? ಇದರ ಕುರಿತು ದೇವರ ವಾಕ್ಯ ಹೇಳುವುದನ್ನು ಕೇಳಿಸಿಕೊಳ್ಳಿರಿ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಇದು ಮತ್ತಾಯನ ಬರೆದ ಸುವಾರ್ತೆ 5:3 ಬರೆಯಲ್ಪಟ್ಟಿದೆ. ಉಲೂಫ್ನಲ್ಲಿ ಆತ್ಮದಲ್ಲಿ ಬಡವರು ಎಂಬುದು ಹೀಗೆ ಭಾಷಾಂತರಗೊಂಡಿದೆ: ದೇವರನ್ನು ಮೆಚ್ಚಿಸುವುದಕ್ಕೆ ತಮ್ಮ ಸಮರ್ಥತೆಯ ಕೊರತೆಯನ್ನು ತಿಳಿದುಕೊಂಡಿರುವವರು. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಪ್ರಿಯರೇ, ಕೇಳಿಸಿಕೊಂಡಿದ್ದಕ್ಕೆ ನಿಮಗೆ ವಂದನೆಗಳು. ನಮ್ಮ ಮುಂದಿನ ಅಧ್ಯಯನದಲ್ಲಿ ದೇವರ ಚಿತ್ತವಾದರೆ ಯಾಕೋಬನ ಮಕ್ಕಳಲ್ಲಿ ಒಬ್ಬನಾಗಿರುವ ಯೋಸೇಫನ ಆಶ್ಚರ್ಯಕರವಾದ ಕಥೆಯನ್ನು ನಾವು ನೋಡಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದೇವರ ವಾಕ್ಯದ ಈ ವಚನದೊಂದಿಗೆ ನಾವು ನಿಮ್ಮನ್ನು ಬಿಟ್ಟು ಹೋಗುತ್ತಿದ್ದೇವೆ. ಹೀಗಿರಲು ಯಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು, ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯಹೋವನು ನ್ಯಾಯಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಯೆಶಾಯ 30:18.